ಅಧ್ಯಾಯ 13. ಧ್ರುವ ಮಹಾರಾಜನ ವಂಶಜರು. ಶೌನಕರೇ ಮೊದಲಾಗಿ ಅಲ್ಲಿ ನೆರೆದಿದ್ದ ಎಲ್ಲ ಋಷಿಗಳನ್ನೂ ಉದ್ದೇಶಿಸಿ ಸಂಭಾಷಣೆಯನ್ನು ಮುಂದುವರಿಸುತ್ತಾ ಸೂತಮುನಿಗಳು ನುಡಿದರು. ಧ್ರುವ ಮಹಾರಾಜನು ವಿಷ್ಣು ಪದವನ್ನು ಅಂದರೆ ವೈಕುಂಠವನ್ನು ಸೇರಿದ ವೃತ್ತಾಂತವನ್ನು ಮೈತ್ರೇಯರು ವರ್ಣಿಸಿದರು. ಅದನ್ನು ಕೇಳಿ ವಿದುರನು ಭಕ್ತಿಭಾವದ ಜ್ಞಾನಭರಿತನಾದನು ಮತ್ತು ಮೈತ್ರೇಯರನ್ನು ಹೀಗೆಂದು ಕೇಳಿದನು. ವಿದುರನು ಮೈತ್ರೇಯರನ್ನು ಕೇಳಿದನು, ಭಕ್ತೋತ್ತಮರೇ, ಪ್ರಚೇತಸರು ಯಾರು? ಅವರು ಯಾವ ವಂಶಕ್ಕೆ ಸೇರಿದವರು? ಯಾರ ಮಕ್ಕಳು? ಅವರು ಮಹಾಯಜ್ಞಗಳನ್ನು ಎಲ್ಲಿ ಮಾಡಿದರು? ವಿದುರನು ಮುಂದುವರಿಸಿದನು, ನಾರದ ಮಹರ್ಷಿಗಳು ಭಕ್ತರಲ್ಲೆಲ್ಲ ಅತ್ಯಂತ ಶ್ರೇಷ್ಠರೆಂದು ನಾನು ಬಲ್ಲೆ. ಭಕ್ತಿ ಸೇವಾ ಮಾರ್ಗದ ಪಾಂಚರಾತ್ರಿಕ ಕ್ರಮವನ್ನು ಸಂಕಲಿಸಿಕೊಟ್ಟ ಅವರು ದೇವೋತ್ತಮ ಪರಮ ಪುರುಷನನ್ನು ಪ್ರತ್ಯಕ್ಷವಾಗಿ ಸಂಧಿಸಿದ ಮಹಾತ್ಮರು. ಪ್ರಚೇತಸರೆಲ್ಲರೂ ಸೇರಿ ವಿವಿಧ ಧಾರ್ಮಿಕ ವಿಧಿಗಳನ್ನು ಯಜ್ಞಗಳನ್ನು ನಡೆಸುತ್ತಾ ದೇವೋತ್ತಮ ಪರಮ ಪುರುಷನನ್ನು ತುಷ್ಟಿಪಡಿಸುವ ಸಲುವಾಗಿ ಪೂಜಿಸುತ್ತಿರುವಾಗ ನಾರದ ಮಹರ್ಷಿಗಳು ಧ್ರುವ ಮಹಾರಾಜನ ಅಲೌಕಿಕ ಗುಣಗಳನ್ನು ಬಣ್ಣಿಸಿದರು. ಬ್ರಾಹ್ಮಣೋತ್ತಮರೇ, ನಾರದ ಮುನಿಗಳು ದೇವೋತ್ತಮ ಪರಮ ಪುರುಷನನ್ನು ಹೇಗೆ ಸ್ತುತಿಸಿದರು? ಆ ಸಭೆಯಲ್ಲಿ ಭಗವಂತನ ಯಾವ ಲೀಲೆಗಳನ್ನು ಅವರು ವರ್ಣಿಸಿದರು? ನನಗೆ ಅವುಗಳನ್ನು ಕೇಳಲು ಅತಿಯಾದ ಕುತೂಹಲ ಉಂಟಾಗಿದೆ. ಭಗವಂತನ ಮಹಿಮೆಯನ್ನು ಕುರಿತು ಪೂರ್ತಿಯಾಗಿ ವಿವರಿಸಿರಿ. ಮೈತ್ರೇಯ ಮಹರ್ಷಿಗಳು ಹೇಳಿದರು, ನನ್ನ ಪ್ರೀತಿಯ ವಿದುರನೇ, ಧ್ರುವ ಮಹಾರಾಜನು ಅರಣ್ಯಕ್ಕೆ ನಿರ್ಗಮಿಸಲು ಅವನ ಮಗನಾದ ಉತ್ಕಲನು ತನ್ನ ತಂದೆಯು ಅಲಂಕರಿಸಿದ್ದ ಸಮಸ್ತ ಭೂಮಂಡಲವನ್ನಾಳುವ ಅರಸನಿಗೆ ಅರ್ಹವಾದ ಸಂಪದ್ಭರಿತ ಸಿಂಹಾಸನವನ್ನು ಸ್ವೀಕರಿಸಲು ಇಷ್ಟಪಡಲಿಲ್ಲ. ಹುಟ್ಟಿನಿಂದಲೇ ಉತ್ಕಲನು ಪೂರ್ಣ ತೃಪ್ತನಾಗಿದ್ದನು. ಜಗತ್ತಿಗೆ ಸ್ವಲ್ಪವೂ ಅಂಟಿಕೊಳ್ಳದಂತಿದ್ದನು. ಸಮಚಿತ್ತನಾಗಿದ್ದನು. ಏಕೆಂದರೆ ಲೋಕದಲ್ಲಿರುವ ಪ್ರತಿಯೊಂದು ವಸ್ತುವು ಪರಮಾತ್ಮನಲ್ಲಿರುವುದನ್ನೂ, ಸಕಲ ಜೀವಿಗಳ ಹೃದಯದಲ್ಲಿ ಪರಮಾತ್ಮನು ನೆಲೆಸಿರುವುದನ್ನೂ ಅವನು ಕಾಣಬಲ್ಲವನಾಗಿದ್ದನು. ಪರಬ್ರಹ್ಮವನ್ನು ಕುರಿತ ಜ್ಞಾನವನ್ನು ವಿಸ್ತರಿಸಿಕೊಳ್ಳುವುದರ ಮೂಲಕ ಅವನು ಈಗಾಗಲೇ ದೇಹದ ಬಂಧನದಿಂದ ವಿಮುಕ್ತನಾಗಿದ್ದನು. ಈ ವಿಮುಕ್ತ ಸ್ಥಿತಿಯನ್ನು ನಿರ್ವಾಣ ಎಂದು ಕರೆಯಲಾಗುತ್ತದೆ. ಅವನು ದಿವ್ಯಾನಂದದ ನೆಲೆಯಲ್ಲಿದ್ದನು. ಅದೇ ಆನಂದದಲ್ಲೇ ಸದಾ ಸುಖಿಸುತ್ತಿದ್ದನು. ಅದು ಅವನಲ್ಲಿ ಹೆಚ್ಚು ಹೆಚ್ಚಾಗಿ ವಿಸ್ತಾರಗೊಳ್ಳುತ್ತಲೇ ಇತ್ತು. ನಿರಂತರ ಭಕ್ತಿಯೋಗವನ್ನು ಆಚರಿಸುವುದರಿಂದ ಅವನಿಗೆ ಇದು ಸಾಧ್ಯವಾಗಿತ್ತು. ಇಲ್ಲಿ ಭಕ್ತಿಯೋಗವನ್ನು ಬೆಂಕಿಗೆ ಹೋಲಿಸಲಾಗಿದೆ. ಅದು ಮಲಿನ ಭೌತಿಕ ವಸ್ತುಗಳನ್ನೆಲ್ಲ ಸುಟ್ಟು ಹಾಕುತ್ತದೆ. ಉತ್ಕಲನು ಸದಾ ಆತ್ಮಸಾಕ್ಷಾತ್ಕಾರ ಸ್ಥಿತಿಯಲ್ಲಿ ಇರುತ್ತಿದ್ದನು. ಪರಮ ಪ್ರಭುವಲ್ಲದೆ ಬೇರಾವುದು ಅವನ ಕಣ್ಣಿಗೆ ಬೀಳುತ್ತಿರಲಿಲ್ಲ. ಅವನು ಅವಿರತವಾಗಿ ಭಕ್ತಿ ಸೇವೆಯಲ್ಲಿ ನಿರತನಾಗಿದ್ದನು. ಉತ್ಕಲನು ಒಬ್ಬ ಜಡನ ಹಾಗೆ, ದಡ್ಡನ ಹಾಗೆ, ಕುರುಡನು, ಮೂಗನು, ಹುಚ್ಚನು ಆಗಿರುವ ಹಾಗೆ, ವಾಸ್ತವವಾಗಿ ಹಾಗಿರದಿದ್ದರೂ ತೋರಿಸಿಕೊಳ್ಳುತ್ತಿದ್ದನು. ಅವನು ಬೂದಿ ಮುಸುಕಿದ ಕೆಂಡವು ತನ್ನ ಕೆನ್ನಾಲಗೆಗಳನ್ನು ತೋರ್ಪಡಿಸಿಕೊಳ್ಳದೆ ಇರುವ ಹಾಗೆ ಇದ್ದನು. ಈ ಕಾರಣದಿಂದ ಉತ್ಕಲನು ಜಡನಾಗಿದ್ದಾನೆ, ಅವನಿಗೆ ಹುಚ್ಚು ಹಿಡಿದಿದೆ ಎಂದು ರಾಜ್ಯದ ಮಂತ್ರಿಗಳು ಮತ್ತು ಕುಟುಂಬದ ಹಿರಿಯರು ಭಾವಿಸಿದರು. ಹಾಗಾಗಿ ಅವನ ತಮ್ಮನೂ ಭ್ರಮಿಯ ಪುತ್ರನೂ ಆದ ವತ್ಸರನನ್ನು ಸಿಂಹಾಸನದ ಮೇಲೆ ಕುಳ್ಳಿರಿಸಿದರು. ವತ್ಸರನು ಭೂಲೋಕದ ರಾಜನಾದನು. ವತ್ಸರ ರಾಜನ ಪ್ರೀತಿಯ ಪತ್ನಿಯ ಹೆಸರು ಸ್ವರ್ವೀಥಿ. ಅವಳು 6 ಜನ ಗಂಡು ಮಕ್ಕಳಿಗೆ ಜನ್ಮವಿತ್ತಳು. ಅವರ ಹೆಸರು ಪುಷ್ಪಾರ್ಣ, ತಿಗ್ಮಕೇತು, ಇಶಾ, ಊರ್ಜಾ, ವಸು ಮತ್ತು ಜಯ. ಪುಷ್ಪಾರ್ಣನಿಗೆ 2 ಪತ್ನಿಯರು, ಪ್ರಭಾ ಮತ್ತು ದೋಷ. ಪ್ರಭಾ 3 ಮಕ್ಕಳನ್ನು ಪಡೆದಳು. ಅವರು ಪ್ರಾತರ್, ಮಧ್ಯಂದಿನಂ ಮತ್ತು ಸಾಯಂ. ದೋಷಾಳಿಗೆ 3 ಮಕ್ಕಳು, ಪ್ರದೋಷ, ನಿಶಿತ ಮತ್ತು ವ್ಯುಷ್ಟ. ವ್ಯುಷ್ಟನ ಪತ್ನಿಯ ಹೆಸರು ಪುಷ್ಕರಿಣಿ. ಅವಳು ಬಹು ಪರಾಕ್ರಮಿಯಾದ ಸರ್ವತೇಜ ಎಂಬ ಮಗನಿಗೆ ಜನ್ಮವಿತ್ತಳು. ಸರ್ವತೇಜನ ಪತ್ನಿ ಆಕೃತಿ. ಆಕೆಗೆ ಚಾಕ್ಷುಷನೆಂಬ ಮಗನು ಹುಟ್ಟಿದನು. ಮನುಕಲ್ಪದ ಅಂತ್ಯದಲ್ಲಿ ಅವನು ಆರನೆಯ ಮನುವಾದನು. ಈ ಚಾಕ್ಷುಷ ಮನುವಿನ ಪತ್ನಿ ನಡ್ವಲ. ಆಕೆಯಲ್ಲಿ ಪುರು, ಕುತ್ಸ, ತ್ರಿತ, ದ್ಯುಮ್ನ, ಸತ್ಯವಾನ್, ಋತ, ವ್ರತ, ಅಗ್ನಿಷ್ಟೋಮ, ಅತಿರಾತ್ರ, ಪ್ರದ್ಯುಮ್ನ, ಶಿಬಿ ಮತ್ತು ಉಲ್ಮುಖ ಎಂಬ 12 ಜನ ದೋಷರಹಿತ ಪುತ್ರರು ಜನಿಸಿದರು. ಈ 12 ಮಕ್ಕಳಲ್ಲಿ ಉಲ್ಮುಖನು ತನ್ನ ಪತ್ನಿ ಪುಷ್ಕರಿಣಿಯಲ್ಲಿ ಬಹು ಸದ್ಗುಣಿಗಳಾದ 6 ಜನ ಮಕ್ಕಳನ್ನು ಪಡೆದನು. ಅವರು ಅಂಗ, ಸುಮನ, ಖ್ಯಾತಿ, ಕ್ರತು, ಅಂಗಿರ ಮತ್ತು ಗಯ. ಇವರಲ್ಲಿ ಅಂಗನ ಪತ್ನಿ ಸುನೀತಾ ಒಬ್ಬ ಮಗನನ್ನು ಪಡೆದಳು. ವೇನಾ ಎಂದು ಅವನ ಹೆಸರು. ಅವನು ಬಹುದುಷ್ಟ. ರಾಜರ್ಷಿಯಾಗಿದ್ದ ಅಂಗ ಮಹಾರಾಜನು ವೇನನ ದುರ್ನಡತೆಗಳಿಂದ ತುಂಬಾ ಬೇಸತ್ತು ನಿರಾಶೆಗೊಂಡು ಮನೆಯನ್ನೂ ರಾಜ್ಯವನ್ನೂ ತೊರೆದು ಕಾಡಿಗೆ ಹೊರಟು ಹೋದನು. ಪ್ರೀತಿಯ ವಿದುರನೆ, ಮಹರ್ಷಿಗಳು ಶಪಿಸಿದರೆ ಅವರ ಮಾತುಗಳು ಬರ ಸಿಡಿಲಿನ ಹಾಗೆ ಅಜೇಯವಾಗಿರುತ್ತವೆ. ಹಾಗಾಗಿ ಕುಪಿತರಾದ ಮುನಿಗಳು ಶಪಿಸಿದಾಗ ವೇನನು ಸತ್ತು ಹೋದನು. ಅವನ ಮರಣಾನಂತರ ರಾಜನೇ ಇಲ್ಲದಂತಾಗಿ ಎಲ್ಲಾ ದುಷ್ಟರು, ಪುಂಡು ಪೋಕರಿಗಳು, ಕಳ್ಳರು ಹೆಚ್ಚಿದರು. ರಾಜ್ಯವು ಅಂಕೆಯಿಲ್ಲದಂತಾಯಿತು. ಪ್ರಜೆಗಳು ಬಹುವಾಗಿ ಕಷ್ಟಕ್ಕೊಳಗಾದರು. ಇದನ್ನು ನೋಡಿ ಮಹಾತ್ಮರಾದ ಋಷಿಗಳು ವೇನನ ಬಲಗೈಯನ್ನು ತೆಗೆದುಕೊಂಡು ಅದನ್ನು ಕಡೆಗೋಲಿನಂತೆ ಕಡೆದರು. ಈ ಮಥನದ ಫಲವಾಗಿ ಭಗವಾನ್ ವಿಷ್ಣುವಿನ ಅಂಶದಿಂದ ಪೃಥುವು ಜನಿಸಿದನು. ಅವನೇ ಭೂಲೋಕದ ಮೂಲ ಚಕ್ರವರ್ತಿ. ವಿದುರನು ಋಷಿ ಮೈತ್ರೇಯರನ್ನು ಕೇಳಿದನು. ಪ್ರಿಯ ಬ್ರಾಹ್ಮಣೋತ್ತಮರೇ, ಅಂಗರಾಜನು ಬಹು ಸಜ್ಜನನಾಗಿದ್ದನು. ಉನ್ನತ ಚಾರಿತ್ರ್ಯವುಳ್ಳವನಾಗಿ ಬ್ರಾಹ್ಮಣ ಸಂಸ್ಕೃತಿಯ ಪ್ರೇಮಿಯಾಗಿದ್ದನು. ಅಂತಹ ಉನ್ನತಾತ್ಮನಿಗೆ ವೇನನಂತಹ ಕೆಟ್ಟ ಮಗನು ಹುಟ್ಟಿದ್ದು ಹೇಗೆ? ಅವನಿಂದಾಗಿ ಅಂಗರಾಜನು ರಾಜ್ಯವನ್ನೇ ತೊರೆದು ಹೊರಟು ಹೋದನಲ್ಲ, ಏಕೆ ಹೀಗಾಯಿತು? ವಿದುರನು ಮತ್ತು ಕೇಳಿದನು. ಧರ್ಮತತ್ವಗಳನ್ನು ಚೆನ್ನಾಗಿ ಬಲ್ಲ ಮಹಾಮುನಿಗಳು ಸ್ವತಃ ದಂಡಧರನಾದ, ಇತರರಿಗೆ ಶಿಕ್ಷೆ ವಿಧಿಸಲು ದಂಡವನ್ನು ಹಿಡಿದ. ರಾಜ ವೇನನನ್ನು ಹೇಗೆ ಶಿಕ್ಷಿಸ ಬಯಸಿದರು? ಅವನಿಗೆ ಅತ್ಯುಗ್ರ ಶಿಕ್ಷೆಯನ್ನು ಬ್ರಹ್ಮಶಾಪ ಹೇಗೆ ಕೊಟ್ಟರು? ರಾಜನಿಗೆ ಎಂದೂ ಅಪಮಾನ ಮಾಡದಿರುವುದು ರಾಜ್ಯದ ಎಲ್ಲ ಪ್ರಜೆಗಳ ಕರ್ತವ್ಯ. ಕೆಲವೊಮ್ಮೆ ಅವನು ಯಾವುದೇ ಮಹಾಪಾಪಯುತವಾದ ಕಾರ್ಯವನ್ನು ಮಾಡಿರುವಂತೆ ತೋರಿದರೂ ಕೂಡ ಪ್ರಜೆಗಳು ರಾಜನನ್ನು ಅಪಮಾನಿಸಬಾರದು. ತನ್ನ ಪರಾಕ್ರಮದಿಂದ ರಾಜನು ಇತರ ಎಲ್ಲ ಆಡಳಿತಗಾರರಿಗಿಂತಲೂ ಹೆಚ್ಚು ಪ್ರಭಾವಶಾಲಿಯಾಗಿರುತ್ತಾನೆ. ವಿದುರನು ಮೈತ್ರೇಯರನ್ನು ಪ್ರಾರ್ಥಿಸಿಕೊಂಡನು. ಪ್ರಿಯ ಬ್ರಾಹ್ಮಣೋತ್ತಮರೇ, ಭೂತ ಭವಿಷ್ಯತ್ತುಗಳ ಎಲ್ಲ ಘಟನೆಗಳನ್ನು ತಾವು ಚೆನ್ನಾಗಿ ಬಲ್ಲಿರಿ. ಆದ್ದರಿಂದ ವೇನ ಮಹಾರಾಜನ ಕೃತ್ಯಗಳ ವಿಷಯವಾಗಿ ತಿಳಿದುಕೊಳ್ಳಲು ಬಯಸುತ್ತೇನೆ. ತಮ್ಮ ವಿಧೇಯ ಭಕ್ತನಾಗಿರುವ ನನಗೆ ದಯಮಾಡಿ ಇದನ್ನು ವಿವರಿಸಬೇಕು. ಮೈತ್ರೇಯ ಋಷಿಗಳು ಉತ್ತರ ಕೊಟ್ಟರು. ನನ್ನ ಪ್ರಿಯ ವಿದುರನೆ, ಅಂಗರಾಜನು ಒಮ್ಮೆ ಅಶ್ವಮೇಧವೆಂಬ ಮಹಾಯಜ್ಞವನ್ನು ಮಾಡಲು ಉದ್ಯುಕ್ತನಾದನು. ಅದಕ್ಕಾಗಿ ಅಲ್ಲಿ ನೆರೆದಿದ್ದ ಬ್ರಾಹ್ಮಣರಿಗೆ ದೇವತೆಗಳನ್ನು ಯಜ್ಞಕ್ಕೆ ಆಹ್ವಾನಿಸುವುದು ಹೇಗೆ ಎನ್ನುವುದು ಚೆನ್ನಾಗಿ ತಿಳಿದಿತ್ತು. ಆದರೆ ಅವರು ಎಷ್ಟೇ ಪ್ರಯತ್ನ ಪಟ್ಟರೂ ಒಬ್ಬನೇ ಒಬ್ಬ ದೇವತೆಯು ಯಜ್ಞದಲ್ಲಿ ಪಾಲ್ಗೊಳ್ಳಲಿಲ್ಲ, ಕಾಣಿಸಿಕೊಳ್ಳಲೂ ಇಲ್ಲ. ಆಗ ಯಜ್ಞದಲ್ಲಿ ಭಾಗವಹಿಸಿದ್ದ ಋತ್ವಿಜರು ಅಂಗ ಮಹಾರಾಜನಿಗೆ ಹೀಗೆ ಹೇಳಿದರು. ಮಹಾರಾಜ, ನಾವು ಸರಿಯಾದ ಕ್ರಮದಲ್ಲೇ ಘೃತವನ್ನು ಹೋಮ ಮಾಡುತ್ತಿದ್ದೇವೆ. ಆದರೆ ನಾವು ಎಷ್ಟೇ ಪ್ರಯತ್ನಿಸಿದರೂ ದೇವತೆಗಳು ಅವುಗಳನ್ನು ಒಪ್ಪಿಕೊಳ್ಳುತ್ತಿಲ್ಲ. ಮಹಾರಾಜ, ಯಾಗಕ್ಕೆ ಅಗತ್ಯವಾದ ಶುದ್ಧ ಸಾಮಗ್ರಿಗಳನ್ನು ನೀನು ಬಹು ಶ್ರದ್ಧೆಯಿಂದಲೂ ಜಾಗರೂಕತೆಯಿಂದಲೂ ಸಂಗ್ರಹಿಸಿರುವೆ. ಯಾವುದು ಮಲಿನಗೊಂಡಿಲ್ಲ. ನಾವು ವೇದ ಮಂತ್ರಗಳನ್ನು ಪಠಿಸುತ್ತಿರುವುದು ಅತ್ಯಂತ ನಿರ್ದುಷ್ಟವಾಗಿದೆ, ಅದರಲ್ಲಿ ಯಾವ ಲೋಪವೂ ಇಲ್ಲ. ಏಕೆಂದರೆ ಇಲ್ಲಿ ನೆರೆದಿರುವ ಋತ್ವಿಜರು ಮತ್ತು ಬ್ರಾಹ್ಮಣರು, ಮಹಾವಿದ್ವಾಂಸರು, ತಜ್ಞರು ಯಾಗಾಚರಣೆಯನ್ನು ಇವರು ಅತ್ಯಂತ ಸಮರ್ಪಕವಾದ ರೀತಿಯಲ್ಲಿ ನಿರ್ವಹಿಸುತ್ತಿದ್ದಾರೆ. ಪ್ರಿಯ ಮಹಾರಾಜನೇ, ಈ ಸಂದರ್ಭದಲ್ಲಿ ದೇವತೆಗಳು ಯಾವುದೇ ರೀತಿಯಿಂದ ಅಪಮಾನಿತರಾಗಿದ್ದಾರೆ ಅಥವಾ ಅಲಕ್ಷಿತರಾಗಿದ್ದಾರೆ ಎಂದು ಭಾವಿಸಲು ಯಾವ ಕಾರಣವೂ ಕಾಣಿಸುತ್ತಿಲ್ಲ. ಆದರೂ ಯಜ್ಞಕ್ಕೆ ಸಾಕ್ಷಿಗಳಾಗಬೇಕಾದ ಅವರು ಹವಿಸ್ಸಿನ ಭಾಗವನ್ನು ಸ್ವೀಕರಿಸುತ್ತಿಲ್ಲ, ಇದೇಕೆ ಎನ್ನುವುದು ನಮಗೆ ತಿಳಿಯುತ್ತಿಲ್ಲ. ಮೈತ್ರೇಯರು ವಿವರಿಸಿದರು. ಅಂಗ ಮಹಾರಾಜನು ಋತ್ವಿಜರ ಮಾತುಗಳನ್ನು ಕೇಳಿ ಬಹಳ ಚಿಂತೆಗೊಳಗಾದನು. ಹಿಡಿದಿದ್ದ ಮೌನವ್ರತವನ್ನು ಮುರಿಯಲು ಅವರ ಅನುಮತಿಯನ್ನು ಪಡೆದು ಆ ಯಾಗ ಮಂಟಪದಲ್ಲಿ ನೆರೆದಿದ್ದ ಎಲ್ಲಾ ಮಿತ್ರರನ್ನೂ ಉದ್ದೇಶಿಸಿ ಹೀಗೆ ಮಾತನಾಡಿದನು. ಅಂಗ ಮಹಾರಾಜನು ಋತ್ವಿಜರನ್ನುದ್ದೇಶಿಸಿ ನುಡಿದನು. ಪ್ರಿಯ ಋತ್ವಿಜೋತ್ತಮರೇ, ನಾನು ಯಾವ ಅಪರಾಧವನ್ನು ಮಾಡಿದ್ದೇನೆ ಎಂಬುದನ್ನು ದಯವಿಟ್ಟು ತಿಳಿಸಿ. ಆಹ್ವಾನಿಸಿದರೂ ದೇವತೆಗಳು ಬರುತ್ತಿಲ್ಲ, ತಮ್ಮ ಹವಿರ್ಭಾಗವನ್ನು ತೆಗೆದುಕೊಳ್ಳುತ್ತಲೂ ಇಲ್ಲ. ಮುಖ್ಯ ಋತ್ವಿಜರು ಹೇಳಿದರು, ಮಹಾರಾಜನೇ, ಈ ಜನ್ಮದಲ್ಲಿ ನೀನು ಯಾವುದೇ ಪಾಪ ಕಾರ್ಯವನ್ನು ಮಾಡಿದಂತೆ ನಮಗೆ ಕಾಣಿಸುತ್ತಿಲ್ಲ, ಮನಸ್ಸಿನಲ್ಲೂ ನೀನು ಪಾಪವನ್ನು ಆಲೋಚಿಸಿಲ್ಲ, ಆದ್ದರಿಂದ ಇಲ್ಲಿ ನಿನ್ನ ಅಪರಾಧವೇನೂ ಇಲ್ಲ. ಆದರೆ ಹಿಂದಿನ ಜನ್ಮದಲ್ಲಿ ನೀನು ಕೆಲವು ಪಾಪ ಕೃತ್ಯಗಳನ್ನು ಆಚರಿಸಿದ್ದೆಯಾದ್ದರಿಂದ ಈಗ ನಿನಗೆ ಎಲ್ಲಾ ಅರ್ಹತೆಗಳಿದ್ದರೂ ಪುತ್ರನು ಜನಿಸಿಲ್ಲ. ಮಹಾರಾಜನೇ, ನಿನಗೆ ಒಳ್ಳೆಯದಾಗಲೆಂದು ನಾವು ಹರಸುತ್ತೇವೆ. ಈಗ ನೀನು ಪುತ್ರಹೀನನೂ ಆಗಿದ್ದೀಯೇ. ಪರಮ ಪ್ರಭುವನ್ನು ಪುತ್ರ ಸಂತಾನಕ್ಕಾಗಿ ಬೇಡಿಕೊಂಡು ಒಂದು ಯಾಗವನ್ನು ಮಾಡಿದೆ ಎಂದರೆ ಅದರಿಂದ ಯಜ್ಞಭೋಕ್ತೃವಾದ ದೇವೋತ್ತಮ ಪರಮ ಪುರುಷನು ಸಂತುಷ್ಟನಾಗಿ ನಿನ್ನ ಬಯಕೆಯನ್ನು ಈಡೇರಿಸುವನು. ನಿನ್ನ ಕೋರಿಕೆಯನ್ನು ಈಡೇರಿಸಬೇಕೆಂದು ಪರಮೋನ್ನತ ಯಜ್ಞಭೋಕ್ತೃವಾದ ಶ್ರೀಹರಿಯನ್ನು ಆಹ್ವಾನಿಸಿದಾಗ ಅವನ ಜೊತೆಯಲ್ಲಿ ಎಲ್ಲಾ ದೇವತೆಗಳೂ ಬಂದು ತಮ್ಮ ಆವಿರ್ಭಾಗಗಳನ್ನು ಸ್ವೀಕರಿಸುವರು. ಕರ್ಮಕಾಂಡದ ಪ್ರಕಾರ ಯಜ್ಞಗಳನ್ನು ಆಚರಿಸುವವನು ಯಾವ ಬಯಕೆಯಿಂದ ಪ್ರಭುವನ್ನು ಆರಾಧಿಸುವನೋ ಆ ಬಯಕೆಯನ್ನು ಪೂರೈಸಿಕೊಳ್ಳುತ್ತಾನೆ. ಅಂಗ ಮಹಾರಾಜನಿಗೆ ಪುತ್ರ ಸಂತಾನವಾಗಬೇಕೆಂಬ ಅಭಿಲಾಷೆಯಿಂದ ಸಕಲರ ಹೃದಯಸ್ಥನಾದ ಭಗವಾನ್ ವಿಷ್ಣುವಿನ ಪ್ರೀತ್ಯರ್ಥವಾಗಿ ಯಾಗವನ್ನು ನಡೆಸಲು ವಿಪ್ರರು ನಿರ್ಧರಿಸಿದರು. ಅಗ್ನಿಗೆ ಹವಿಸ್ಸನ್ನು ಅರ್ಪಿಸಿದೊಡನೆಯೇ ಯಜ್ಞಕುಂಡದಿಂದ ಚಿನ್ನದ ಹಾರವನ್ನು ಶ್ವೇತ ವಸ್ತ್ರಗಳನ್ನು ಧರಿಸಿದ ಒಬ್ಬ ಪುರುಷನು ಕಾಣಿಸಿಕೊಂಡನು. ಅವನು ಪಾಯಸಾನ್ನವು ತುಂಬಿದ ಒಂದು ಚಿನ್ನದ ಪಾತ್ರೆಯನ್ನು ಕೈಯಲ್ಲಿ ಹಿಡಿದುಕೊಂಡಿದ್ದನು. ಉದಾರಮತಿಯಾದ ರಾಜನು ಋತ್ವಿಜರ ಅನುಮತಿಯನ್ನು ಪಡೆದು ಬೊಗಸೆಯೊಡ್ಡಿ ಪಾಯಸಾನ್ನ ತುಂಬಿದ ಆ ಪಾತ್ರೆಯನ್ನು ಸ್ವೀಕರಿಸಿದನು. ಅದನ್ನು ಆಘ್ರಾಣಿಸಿ ಅದರ ಒಂದು ಭಾಗವನ್ನು ತನ್ನ ಪತ್ನಿಗೆ ಕೊಟ್ಟನು. ಮಕ್ಕಳಿರದಿದ್ದ ರಾಣಿಯು ಗಂಡು ಮಗುವನ್ನು ಕೊಡುವ ಶಕ್ತಿ ಇದ್ದ ಆ ದಿವ್ಯ ಪಾಯಸವನ್ನು ಸೇವಿಸಿದಳು. ಕಾಲಕ್ರಮದಲ್ಲಿ ಪತಿಯಿಂದ ಗರ್ಭಧರಿಸಿ ಸೂಕ್ತ ಸಮಯದಲ್ಲಿ ಗಂಡು ಮಗುವನ್ನು ಪ್ರಸವಿಸಿದಳು. ಆ ಬಾಲಕನು ಭಾಗಶಃ ಅಧಾರ್ಮಿಕವಾಗಿದ್ದ ವಂಶದಲ್ಲಿ ಹುಟ್ಟಿದನು. ಅವನ ತಾತನು ಸಾಕಾರ ಮೃತ್ಯು. ಈ ಬಾಲಕನಾದರೋ ಅವನನ್ನೇ ಅನುಸರಿಸುತ್ತಾ ಬಹು ಅಧಾರ್ಮಿಕ ವ್ಯಕ್ತಿಯಾಗಿ ಬೆಳೆದನು. ಆ ಬಾಲಕವೇನನು ಬಿಲ್ಲು ಬಾಣಗಳನ್ನು ಹಿಡಿದು ಕಾಡಿಗೆ ಹೋಗುತ್ತಿದ್ದನು. ಬಾಣವನ್ನು ಹೂಡಿ ಸುಮ್ಮನೆ ಅನಾವಶ್ಯಕವಾಗಿ ಜಿಂಕೆಗಳನ್ನು ಕೊಲ್ಲುತ್ತಿದ್ದನು. ಅವನನ್ನು ಕಂಡ ಕೂಡಲೇ ಕ್ರೂರಿವೇನ ಬಂದ, ಇದೋ ಕ್ರೂರಿವೇನ ಎಂದು ಕೂಗಿಕೊಂಡು ಜನರು ಓಡಿಬಿಡುತ್ತಿದ್ದರು. ಅವನು ಎಷ್ಟು ಕ್ರೂರಿಯಾಗಿದ್ದನೆಂದರೆ ತನ್ನ ಓರಗೆಯ ಹುಡುಗರೊಂದಿಗೆ ಆಟವಾಡುವಾಗ ಅವರನ್ನು ನಿರ್ದಾಕ್ಷಿಣ್ಯವಾಗಿ ಪ್ರಾಣಿಗಳೆಂಬಂತೆ ತಲೆ ಕಡಿದು ಕೊಲ್ಲುತ್ತಿದ್ದನು. ಅಂಗರಾಜನು ತನ್ನ ಮಗ ವೇನನ ಈ ನಿರ್ದಯೆಯ ಅತಿ ಕ್ರೂರ ವರ್ತನೆಯನ್ನು ನೋಡಿ ಅವನನ್ನು ಸುಧಾರಿಸಲು ಬೇರೆ ಬೇರೆ ವಿಧಾನಗಳಿಂದ ಶಿಕ್ಷಿಸಿ ನೋಡಿದನು. ಆದರೆ ಅವನನ್ನು ಸರಿಯಾದ ದಾರಿಗೆ ತರಲು ರಾಜನಿಗೆ ಸಾಧ್ಯವಾಗಲಿಲ್ಲ. ಅದರಿಂದ ಅವನಿಗೆ ಅಪಾರವಾದ ದುಃಖ ಉಂಟಾಯಿತು. ರಾಜನು ತನ್ನಲ್ಲೇ ಹೀಗೆ ಯೋಚಿಸಿದನು, ಪುತ್ರರಿಲ್ಲದವರು ನಿಜವಾಗಿಯೂ ಪುಣ್ಯವಂತರು. ಕೆಟ್ಟ ಮಗನಿಂದ ಉಂಟಾಗುವ ಅಸಹನೀಯ ದುಃಖ ಒದಗದಿರಲು ಅವರು ಹಿಂದಿನ ಜನ್ಮಗಳಲ್ಲಿ ಭಗವಂತನನ್ನು ಪೂಜಿಸಿರಬೇಕು. ಪಾಪಿಯಾದ ಮಗನು ತಂದೆಯ ಗೌರವವು ಹಾಳಾಗಿ ಹೋಗುವಂತೆ ಮಾಡುತ್ತಾನೆ. ಮನೆಯಲ್ಲಿ ಅವನು ನಡೆಸುವ ಅಧಾರ್ಮಿಕ ಕೆಲಸಗಳು ಪ್ರತಿಯೊಬ್ಬರಲ್ಲೂ ಅಧಾರ್ಮಿಕ ಪ್ರವೃತ್ತಿಯನ್ನು ಕಲಹವನ್ನು ಹುಟ್ಟಿಸಿ ಕೊನೆಯೇ ಇಲ್ಲದ ಕ್ಲೇಶವನ್ನು ಉಂಟು ಮಾಡುತ್ತವೆ. ವಿಚಾರವಂತನೂ ಬುದ್ಧಿವಂತನೂ ಆದ ಯಾವನು ತಾನೇ ಅಂತಹ ಕೆಲಸಕ್ಕೆ ಬಾರದ ಮಗನನ್ನು ಬಯಸುತ್ತಾನೆ? ಅಂತಹ ದುಷ್ಟಪುತ್ರನು ಜೀವಿಗೆ ಕೇವಲ ಭ್ರಮೆಯ ಬಂಧನವಾಗಿ ಅವನಿಂದ ಮನೆಯು ಕ್ಲೇಶಮಯವಾಗುತ್ತದೆ. ಆಮೇಲೆ ರಾಜನು ಯೋಚಿಸಿದನು, ನಿಜ, ಒಂದು ರೀತಿಯಲ್ಲಿ ಕೆಟ್ಟ ಮಗನು ಒಳ್ಳೆಯ ಮಗನಿಗಿಂತ ಮೇಲು. ಏಕೆಂದರೆ ಒಳ್ಳೆಯ ಮಗನು ಸಂಸಾರದ ಕಡೆಗೆ ಮೋಹವನ್ನು ಹುಟ್ಟಿಸುತ್ತಾನೆ, ಕೆಟ್ಟ ಮಗನಾದರೂ ಆ ಮೋಹವು ಕಳೆದು ಹೋಗುವ ಹಾಗೆ ಮಾಡುತ್ತಾನೆ. ಅವನು ಮನೆಯನ್ನು ಎಷ್ಟು ಮಟ್ಟಿಗೆ ನರಕ ಸದೃಶವಾಗಿ ಮಾಡುತ್ತಾನೆಂದರೆ, ಬುದ್ಧಿವಂತನಾದವನು ಸಹಜವಾಗಿ ಮತ್ತು ಸುಲಭವಾಗಿ ವೈರಾಗ್ಯಪರವಾಗುತ್ತಾನೆ. ಹೀಗೆ ಪರಿಭಾವಿಸಿದ ಅಂಗ ಮಹಾರಾಜನಿಗೆ ರಾತ್ರಿಯೆಲ್ಲ ನಿದ್ದೆ ಹತ್ತಲಿಲ್ಲ. ಅವನು ಗೃಹಸ್ಥ ಜೀವನದ ಬಗೆಗೆ ಸಂಪೂರ್ಣವಾಗಿ ಅಲಕ್ಷ್ಯ ತಾಳಿದನು. ಒಂದು ರಾತ್ರಿ ಹಾಸಿಗೆಯಿಂದೆದ್ದವನೇ ಗಾಢವಾಗಿ ನಿದ್ರಿಸುತ್ತಿದ್ದ ವೇನನ ತಾಯಿ ತನ್ನ ಪತ್ನಿಯನ್ನು ತೊರೆದು ಹೊರಟು ಹೋದನು. ಸಕಲ ಸಂಪತ್ಭರಿತವಾದ ರಾಜ್ಯದ ಮೋಹವನ್ನು ಎಳ್ಳಷ್ಟೂ ಉಳಿಸಿಕೊಳ್ಳದೆ, ಯಾರ ಕಣ್ಣಿಗೂ ಬೀಳದೆ ನಿಶಬ್ದವಾಗಿ ಅವನು ಅರಮನೆಯಿಂದ ಕಾಡಿಗೆ ನಡೆದನು. ಅಂಗರಾಜನು ನಿರ್ಲಿಪ್ತನಾಗಿ ಅರಮನೆಯನ್ನು ಬಿಟ್ಟು ಹೊರಟು ಹೋದುದು ತಿಳಿದಾಗ ಸಮಸ್ತ ಪ್ರಜೆಗಳು, ಪುರೋಹಿತರು, ಸಚಿವರು, ಗೆಳೆಯರು, ಜನಸಾಮಾನ್ಯರು ಎಲ್ಲರೂ ಬಹು ದುಃಖಪಟ್ಟರು. ಅನನುಭವಿಯಾದ ಯೋಗಿಯು ನಿಗೂಢವಾದ ಪರಮಾತ್ಮನನ್ನು ತನ್ನೊಳಗೇ ಹುಡುಕುವ ಹಾಗೆ ರಾಜನನ್ನು ಎಲ್ಲಾ ಕಡೆಯೂ ಹುಡುಕಿದರು. ಎಲ್ಲೆಲ್ಲಿ ಹುಡುಕಿದರು ರಾಜನ ಸುಳಿವನ್ನು ಕಾಣದಾದಾಗ ಪ್ರಜೆಗಳು ಹತಾಶರಾಗಿ ನಗರಕ್ಕೆ ಹಿಂತಿರುಗಿದರು. ರಾಜನಿಲ್ಲದ ಆ ಪರಿಸ್ಥಿತಿಯನ್ನು ಪರಿಶೀಲಿಸಲು ದೇಶದ ಎಲ್ಲಾ ಕಡೆಗಳಿಂದ ಋಷಿ ಮುನಿಗಳು ಬಂದು ನೆರೆದರು. ನಗರದ ಪ್ರಜೆಗಳಾದರೂ ಕಣ್ಣೀರು ತುಂಬಿಕೊಂಡು ಅವರಿಗೆ ಭಕ್ತಿ ಗೌರವಗಳನ್ನು ಸಲ್ಲಿಸಿ ತಾವು ಎಷ್ಟು ಹುಡುಕಿದರೂ ಮಹಾರಾಜನನ್ನು ಕಂಡುಹಿಡಿಯಲಾಗಲಿಲ್ಲವೆಂದು ವಿವರವಾಗಿ ಹೇಳಿದರು. ಇಲ್ಲಿಗೆ ಶ್ರೀಮದ್ ಭಾಗವತದ 4ನೇ ಸ್ಕಂದದ ಧ್ರುವ ಮಹಾರಾಜನ ವಂಶಜರು ಎಂಬ 13ನೇ ಅಧ್ಯಾಯದ ಅನುವಾದವು ಮುಗಿಯಿತು.